ನಮಸ್ಕಾರ, ತಮಗೆಲ್ಲ ಸಂಪದ ಪಾಡ್ಕಾಸ್ಟಿಂಗ್ನ 3ನೇ ಸಂಚಿಕೆಗೆ ಸ್ವಾಗತ. ಈ ಬಾರಿಯ ನಮ್ಮ ಅತಿಥಿ ಕನ್ನಡದ ಪ್ರಸಿದ್ಧ ಲೇಖಕರು ಚಿಂತಕರು ಆಗಿರುವ ಜ್ಞಾನಪೀಠ ಪುರಸ್ಕೃತ ಯು ಆರ್ ಅನಂತಮೂರ್ತಿಯವರು. ಸರ್, ನಮ್ಮೆಲ್ಲ ಕೇಳುಗರ ಪರವಾಗಿ ಸಂಪದ ಪಾಡ್ಕಾಸ್ಟಿಂಗ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೆ.
ಥ್ಯಾಂಕ್ ಯು.
ಹಿಂಸಾತ್ಮಕವಾದ ಕನ್ನಡಾಭಿಮಾನ ಮತ್ತೆ ಪ್ರಬಲವಾಗ್ತಿರುವ ಹಾಗೆ ಕಾಣಿಸ್ತಿದೆ. ಈ ಬಾರಿ ಕನ್ನಡಾಭಿಮಾನವನ್ನು ಮೂಲಭೂತವಾದದಂತೆ ಪ್ರತಿಪಾದಿಸ್ತಾ ಇರುವವರಿಗೆ ಕೆಲವು ಲೇಖಕರು ಸಾಹಿತಿಗಳ ಬೆಂಬಲ ಕೂಡ ದೊರೆಯುತ್ತಿದೆ. ಇದೊಂದು ಅಪಾಯಕಾರಿ ಬೆಳವಣಿಗೆ ಅನ್ನಿಸ್ತಾ ಇದೆಯಲ್ಲ?
ತುಂಬ ಅಪಾಯಕಾರಿ ಅನಿಸುತ್ತೆ. ನಾನು ಗೋಕಾಕ್ ಚಳವಳಿಯನ್ನು ವಿರೋಧಿಸಿದ್ದೆ. ಆಗಲೂ ನನ್ನ ನಿಲುವು ಭಾಳ ಸ್ಪಷ್ಟವಾಗಿತ್ತು, ನಮ್ಮ ಮಾಧ್ಯಮ ಕನ್ನಡ ಆಗಬೇಕು ಅಂತ. ನಮ್ಮೆಲ್ಲ ಕಲಿಕೆಯ ಮಾಧ್ಯಮ ಕನ್ನಡ ಭಾಷೆ ಆಗಬೇಕು. ಆಮೇಲೆ ನನ್ನ ನಿಲುವು ಹೀಗೆ, ನನ್ನ ಮಗ ಮಹಾರಾಷ್ಟ್ರದಲ್ಲಿ ಓದ್ತಾ ಇದ್ದರೆ ಅವನ ಕಲಿಕೆ ಮಾಧ್ಯಮ ಮರಾಠಿ ಆಗಬೇಕು. ಒಬ್ಬ ಮಹಾರಾಷ್ಟ್ರೀಯನು ಕರ್ನಾಟಕದಲ್ಲಿದ್ದರೆ ಅವನ ಕಲಿಕೆಯ ಮಾಧ್ಯಮ ಕನ್ನಡ ಆಗಬೇಕು. ಆದರೆ ಮರಾಠಿ ಭಾಷೆಯನ್ನು ಅವನಿಗೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ಅದರಿಂದ ಒಂದು ಭಾಷೆಯಾಗಿ ಮರಾಠಿಯನ್ನು ಕಲಿಬೇಕು, ಮಾಧ್ಯಮವಾಗಿ ಆಯಾಯ ದೇಶದ ಭಾಷೆಗಳೇ ಮಾಧ್ಯಮ ಆಗಬೇಕು. ತಮಿಳುನಾಡಿನಲ್ಲಿ ನಾನಿದ್ದರೆ ತಮಿಳುನಾಡು ಮಾಧ್ಯಮ, ಆದರೆ ಕನ್ನಡ ಉಳಿಸ್ಕೊತೀನಿ. ಯಾಕೆಂದರೆ ನಮಗೆ, ನಾನು ನಮ್ಮ ಭಾಷೆಗಳನ್ನು ಮೂರು ವರ್ಗವಾಗಿ ವಿಂಗಡಿಸ್ತೇನೆ: ಮನೆ ಮಾತು, ಬೀದಿ ಮಾತು, ಅಟ್ಟದ ಮಾತು ಅಂತ ಕರೀತೀನಿ. ಮನೆ ಮಾತು ಅಂದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಜನರಿಗೆ ಕೊಂಕಣಿ ಮನೆ ಮಾತು, ಅಥವಾ ತುಳು ಮನೆ ಮಾತು, ಮುಸ್ಲಿಮರಿಗೆ ಉರ್ದು ಮನೆ ಮಾತು. ಮನೆ ಮಾತು ನಮಗೆ ಬಹಳ ಅಗತ್ಯ, ಯಾಕೆಂದರೆ ಅದು ಸಾಂಸ್ಕೃತಿಕವಾಗಿ ಅಗತ್ಯ. ನಮ್ಮ ಮನೇಲಿ ಒಂದು ಮಗು ಮದುವೆ ಆಗಬೇಕಾದ್ರೆ, ನನ್ನ ಮಗಳಿಗೆ, ನಾನು ಮುಸ್ಲಿಮ್ ಆಗಿದ್ದರೆ ಅವಳಿಗೆ ಉರ್ದು ಬರೋದಾದರೆ ಅವಳು ಹೈದರಾಬಾದ್ನಲ್ಲಿ ಮದುವೆ ಆಗ್ಬೋದು. ನಾನು ಅಯ್ಯಂಗಾರಿ ಆಗಿದ್ದರೆ ನನ್ನ ಮಗಳಿಗೆ ತಮಿಳು ಬರೋದಾದರೆ ಅವಳು ತಮಿಳುನಾಡಿನಲ್ಲಿ ಮದುವೆ ಆಗ್ಬೋದು. ಇಂಥ ಅಗತ್ಯಗಳು ಇದ್ದಾವೆ ನಮ್ಮಲ್ಲಿ. ಆದ್ದರಿಂದ ನಮಗೆ ಭಾಷೆ ಅನ್ನೋದು ಮನೆ ಮಾತು ಆ ದೃಷ್ಟಿಯಿಂದ ಬಹಳ ಅಗತ್ಯ. ಬೀದಿ ಮಾತು ಅಂದರೆ ನಮ್ಮ ಕನ್ನಡ, ಕರ್ನಾಟಕದಲ್ಲಿ ಬೀದಿ ಮಾತು, ತಮಿಳುನಾಡಿನಲ್ಲಿ ಬೀದಿ ಮಾತು. ಈ ಬೀದಿ ಮಾತು ನಮ್ಮ ಜ್ಞಾನಕ್ಕೆ ಅಗತ್ಯ. ಯಾಕೆಂದರೆ ನಾವು ನಮ್ಮ ಸುತ್ತಲಿನ ವಾತಾವರಣದಿಂದಲೂ ಅನೇಕ ಜ್ಞಾನವನ್ನು ಸಂಗ್ರಹಿಸ್ತಾ ಇರ್ತೀವಿ. ನಮ್ಮ ಬುದ್ಧಿ ಬೆಳೆಯೋದು ಒಂದು ಬೀದಿಯಲ್ಲಿ. ಅದರಿಂದ ಬೀದಿ ಮಾತು ಬಹಳ ಅಗತ್ಯ. ಇತ್ತು ಇಲ್ಲೊಬ್ಬ ಫ್ರಾನ್ಸ್ನವನು ಬಂದು ಇಲ್ಲಿ ಇರೋದಾದರೆ ಆ ಫ್ರೆಂಚ್ ಮಗುವಿಗೆ ಕನ್ನಡ ಗೊತ್ತಿರಬೇಕು, ಇಲ್ಲದ್ರೆ ತನ್ನ ವಾತಾವರಣದಿಂದ ಕಲಿಯೋಕ್ಕೆ ಆಗೋದಿಲ್ಲ. ನನ್ನ ಮಗು ಫ್ರಾನ್ಸಲ್ಲಿರೋದಾದರೆ ಫ್ರೆಂಚ್ ಗೊತ್ತಿರಬೇಕು, ಯಾಕಂದರೆ ಫ್ರಾನ್ಸಿನ ವಾತಾವರಣದಿಂದ ಕಲಿಯೋಕ್ಕೆ. ಅದು ಬೀದಿ ಮಾತು. ಈ ಬೀದಿ ಮಾತು ಮನೆ ಮಾತು ಅಲ್ಲದೆ ಒಂದು ಅಟ್ಟದ ಮಾತು ಅಂತ ಅಂತಿದೆ. ಅದು ಬೇರೆ ದೇಶದ ಜೊತೆ ಸಂಪರ್ಕ ಮಾಡೋದಕ್ಕೆ ಹಿಂದೆ ಸಂಸ್ಕೃತ ಇತ್ತು. ಆಮೇಲೆ ಪರ್ಷಿಯನ್ ನಮ್ಮ ಅಟ್ಟದ ಮಾತಾಯಿತು, ಸಂಸ್ಕೃತ ಪರ್ಷಿಯನ್ನು. ಈಗ ಇಂಗ್ಲೀಷ್ ಅಟ್ಟದ ಮಾತಾಗಿದೆ, ಅದು ಬರಬೇಕಾಗತ್ತೆ, ಯಾಕಂದರೆ ಬೇರೆಯವ್ರ ಜೊತೆ ಸಂಪರ್ಕ ಮಾಡೋದಕ್ಕೋಸ್ಕರ. ಇಷ್ಟನ್ನು ನೀವು ತಿಳ್ಕೊಂಡ್ರೆ ನಾವೇನು ಮಾಡ್ತಾಯಿದ್ದೀವಿ, ಅಟ್ಟದ ಮಾತನ್ನೇ ನಮ್ಮ ಎಲ್ಲ ಮಾತು ಮಾಡ್ಕೋತೀವಿ, ಯಾಕೆಂದರೆ ಅವಾಗ ಬೀದಿ ಮಾತು ಬೇಕಾಗಿಲ್ಲ ಅಂತ. ಹಾಗೆಯೇ ಮನೆ ಮಾತು ಮಟ್ಟಿಗೆ ಸಾಕು ಅಂತ ಅನ್ನೋರು ಕೂಡ ಬೀದಿ ಮಾತು ಬೇಕಾಗಿಲ್ಲ ಅಂತ ಇದ್ದಾರೆ. ಅದು ಬಹಳ ತಪ್ಪು ಅಂತ ನಾನು ಹೇಳ್ತೇನೆ. ಯಾಕೆ ತಪ್ಪು ಅಂದರೆ, ಮನುಷ್ಯನ ಮನಸ್ಸಿನ ಬೆಳವಣಿಗೆಯ ದೃಷ್ಟಿಯಿಂದಲೇ ಇದು ಒಳ್ಳೆಯದಲ್ಲ. ಅದರಿಂದ ಭಾಷಾ ಅಂಧ ರೀತಿಯಲ್ಲಿ ಭಾಷೆಯನ್ನು ಬಗ್ಗೆ ಅಭಿಮಾನ ಪಡೋರು ಎಲ್ಲೋ ಒಂದು ಕಡೆ ತಮ್ಮ ಮಾನವೀಯತೆಯನ್ನೇ ಕಳ್ಕೊತಾ ಇದ್ದಾರೆ. ಈಗಂತೂ ಒಬ್ಬ, ಈಗ ಬೆಳಗಾವಿಯಲ್ಲಿ ನಾನಿದ್ದೀನಿ ಅಂತ ಇಟ್ಕೊಳ್ಳಿ, ಬೆಳಗಾವಿಯಲ್ಲಿ ಹೆಚ್ಚು ಜನ ಮರಾಠಿ ಮಾತಾಡ್ತಾರೆ. ಹೇಗೆ ಅಂದರೆ ಕಾಸರಗೋಡಿನಲ್ಲಿ ಹೆಚ್ಚು ಜನ ಕನ್ನಡ ಮಾತಾಡುವಂಗೆ. ಈಗ ಕಾಸರಗೋಡಿನಲ್ಲಿ ಒಂದು ಮುನ್ಸಿಪಾಲಿಟಿ ಆಗಿ ಅವರು ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಒಂದು ನಿರ್ಣಯ ಮಾಡಿದ್ರು. ಆಗ ನಾವಿಲ್ಲಿ ಚಪ್ಪಾಳೆ ತಟ್ತಿದ್ವು. ಅವರು ಹಾಗೊಂದು ನಿರ್ಣಯ ಮಾಡೋದು ಅವರ ಭಾಷಾಭಿಮಾನದಿಂದಲ್ಲ ಮಾತ್ರ ಅಲ್ಲ, ಯಾಕಂದರೆ ಕಾಸರಗೋಡಿನಲ್ಲಿ ಇರೋರಿಗೆ ಭಾಳ ಜನ ನೆಂಟರು ಇಷ್ಟರು ಎಲ್ಲ ಇರೋದು ಮಂಗಳೂರಿನಲ್ಲಿ. ಅದರಿಂದ ಅವರಿಗೆ ಇದಕ್ಕೆ ಹತ್ತಿರ ಇರಬೇಕು ಅಂತಿರುತ್ತೆ. ಬೆಳಗಾವಿ ಅವರಿಗೆ ತಾವು ಮರಾಠಿಗೆ ಹತ್ತಿರ ಇರಬೇಕು ಅಂತಿರುತ್ತೆ. ಇದು ಸಹಜವಾದ ಸ್ಥಿತಿ. ಆದರೆ ನಾನು ಮರಾಠಿ ಸೋದರರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಪ್ಪ, ನೀವು ಕರ್ನಾಟಕದಲ್ಲಿ ಇರೋದು ಒಂದು ಲಾಭನೇ ಆಗ್ಬೋದು. ಕರ್ನಾಟಕ ಮತ್ತು ಕನ್ನಡಕ್ಕೂ ಮತ್ತು ಮರಾಠಿಗೂ ಒಂದು ಸೇತುವೆ ಕಟ್ಟಬೇಕು. ಆ ಸೇತುವೆ ಕಟ್ಟುವ ಜನ ಎಲ್ಲ ಇನ್ನು ಮುಂದೆ ಬೆಳಗಾಂನಲ್ಲಿರ್ತಾರೆ, ಯಾಕಂದರೆ ಅವ್ರಿಗೆ ಮರಾಠಿಯೂ ಗೊತ್ತಿರುತ್ತೆ ಮತ್ತು ಇಡೀ ಕನ್ನಡ ನಾಡಿನ ಬೀದಿ ಮಾತು ಕನ್ನಡವಾದ್ದರಿಂದ ನೀವು ಬೆಂಗಳೂರಿಗೆ ಬಂದರೆ, ಬೇರೆ ಊರಿಗೆ ಹೋದರೆ, ನಿಮ್ಮ ಕೆಲಸ ಮಾಡೋದು ನಿಮ್ಗೆ ಕನ್ನಡ ಗೊತ್ತಿರಲೇಬೇಕು. ಅದಕ್ಕೆ ನೀವು ಕನ್ನಡ ಮಾಧ್ಯಮವನ್ನು ಒಪ್ಪಿಕೊಳ್ಳಿ, ಮರಾಠಿಯನ್ನು ಭಾಷೆಯಾಗಿ ಉಳಿಸ್ಕೊಳ್ಳಿ, ಎರಡರ ನಡುವೆ ಸೇತುವೆಯನ್ನು ಕಟ್ಟಿ. ಅದರಿಂದ ಕನ್ನಡವೂ ರಿಚ್ಚರ್ ಆಗುತ್ತೆ, ಮರಾಠಿಯೂ ಶ್ರೀಮಂತವಾಗುತ್ತೆ. ಈ ಥರ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಇದು ಭಾಳ ದುಃಖದ ಮಾತು. ನಿಮಗೊಂದು ಗೊತ್ತಿರಬೇಕು, ನಮಗೆ ಯಾರಿಗೂ ಗೊತ್ತಿಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಧಾರವಾಡದಲ್ಲೊಬ್ಬರು ಕುಲಕರ್ಣಿ ಅಂತಿದ್ದರು. ಆ ಕುಲಕರ್ಣಿ ಮಹಾರಾಷ್ಟ್ರದ ಅತ್ಯಂತ ಪ್ರಸಿದ್ಧ ಸಣ್ಣ ಕಥೆಗಾರ. ಎಷ್ಟು ಅಂದರೆ ಮರಾಠಿ ಜನ ಕುಲಕರ್ಣಿಗಿಂತ ಬೆಟರ್ ಶಾಸ್ತ್ರ ರೈಟರ್ ಈ ಕಾಲದಲ್ಲಿ ಇರಲಿಲ್ಲ ಅಂತಾರೆ. ಆದರೆ ಆತ ಭಾಳ ಒಂಟಿ ಜೀವಿ ಅಂತೆ. ಏಕಾಕಿ ಇಂಗ್ಲೀಷ್ ಮೇಸ್ಟ್ರಾಗಿ ಧಾರವಾಡದಲ್ಲಿ ಇಡೀ ಜೀವನ ಇದ್ದು ಸತ್ತಿದ್ದಾರೆ. ಅವ್ರದ್ದೊಂದು ಮನೆ ಇದೆ, ನನಗೆ ಮರಾಠಿ ಸ್ನೇಹಿತರೆಲ್ಲ ಆ ಮನೆಯನ್ನು ಒಂದು ಸ್ಮಾರಕ ಮಾಡಿ ನಾವು ಇಟ್ಕೋಬೇಕು ಅಂತಿದ್ದೀವಿ ಅಂದರು. ನನ್ನ ಕರ್ತವ್ಯ ಏನಪ್ಪ ಅಂದರೆ ಅದನ್ನೊಂದು ಸ್ಮಾರಕ ಮಾಡೋದೇವು ಒಬ್ಬ ಕನ್ನಡ ಲೇಖಕನಾಗಿ. ಯಾಕಂದರೆ ಇಲ್ಲಿ ಇದ್ದು ಅವರು ಮರಾಠಿಯಲ್ಲಿ ಬರುತ್ತಾರೆ. ನಮಗೆ ಬೇಂದ್ರೆ ಇದ್ದಾರೆ, ನಮ್ಮ ಮಾಸ್ತಿ ಇದ್ದಾರೆ, ತುಳು ಮಾತಾಡ್ತಾ ಇದ್ದವರು ಕನ್ನಡ ಲೇಖಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಭಾಳ ದುಃಖ ಆಗಿದ್ದು ತೇಜಸ್ವಿ ಹಾಗೆ ಮಾತಾಡ್ತಾರೆ. ಪಾರ್ಟಿಯಲ್ಲಿ ಮಾತಾಡಿದಾಗಲೂ ನನಗೆ ಭಾಳ ದುಃಖ ಆಯಿತು. ಯಾಕೆಂದರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಆದರೆ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡೋರು ಅವರು. ನಾವೆಲ್ಲ ಏನು ಉಪಯೋಗಕ್ಕೆ ಬರದೇ ಇರುವ ಸಾಹಿತಿಗಳು ತಂದಿದ್ದಾರೆ. ಅವ್ರಿಗೇನೋ ಒಂದು ಧಾರವಾಡದಲ್ಲಿ ಇದ್ಕೊಂಡು ಮಾತಾಡಿದರೆ ಅದು ಅವರ ಸ್ವಭಾವಕ್ಕೆ ಸರಿಯಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ತಿಳಿದಿದ್ದೆ. ಆದರೆ ಈಗ ಅವರ ಸ್ವಭಾವವನ್ನು ಮೀರಿರಬೇಕು, ಯಾಕಂದರೆ ಅವರ ಅಧ್ಯಕ್ಷರಾಗಿರೋದ್ರಿಂದ ಅವ್ರು ಹಾಗೆ ಹೇಳಬಾರ್ದಿತ್ತು. ಅದು ನನ್ನ ದೃಷ್ಟಿಯಲ್ಲಿ ಅದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲ, ಕರ್ನಾಟಕ ಸಾಹಿತ್ಯ ಪರಿಷತ್ತು ಆಗಬೇಕಾಗಿತ್ತು. ಹಿಂದೆ ಹಂಗೇ ಕರೆದಿದ್ದರು ಅದನ್ನು. ಅಂದರೆ ಕರ್ನಾಟಕದ ಬೇರೆ ಭಾಷೆಗಳನ್ನು ಕೂಡ ಅವರು ಅಭಿಮಾನದಿಂದ ಕಾಣಬೇಕು. ಈಗ ಮರಾಠಿಯು ಕೂಡ ಕರ್ನಾಟಕದ ಒಂದು ಭಾಷೆ. ರಿಯಾಕ್ಷನ್ ಹಾಗೆ.
ಕರ್ನಾಟಕ ಸಂದರ್ಭದಲ್ಲಿ ಈಗ ಐದು ಬಗೆಯ ಹಿಂಸೆಗಳು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ ಸರ್. ಒಂದು ಕೋಮುವಾದಿ ಹಿಂಸೆ, ಎರಡನೇದು ಪ್ರಭುತ್ವದ ಹಿಂಸೆ, ಅಂದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಜನಹಿತಕ್ಕೆ ವಿರುದ್ಧವಾದ ಸರ್ಕಾರದ ನಿರ್ಧಾರಗಳನ್ನು ಭಾಳ ಹಿಂಸಾತ್ಮಕವಾಗಿ ಅನುಷ್ಠಾನಕ್ಕೆ ತರ್ತಾ ಇರುವಂಥ ಪ್ರಭುತ್ವದ ಹಿಂಸೆ. ಮೂರನೇದು ಪ್ರಭುತ್ವದ ಹಿಂಸೆಗೆ ಪ್ರತಿಕ್ರಿಯೆನೋ ಅಂತ ಅನ್ನೋ ಥರ ಸಶಸ್ತ್ರ ಹೋರಾಟ ಮಾಡ್ತೀವಿ ಅಂತ ಹೊರಟಿರೋ ಮಾವೋವಾದಿಗಳು ಸೃಷ್ಟಿಸ್ತಾ ಇರುವ ಹಿಂಸೆ. ನಾಲ್ಕನೇದು ಭಾಷಾಭಿಮಾನದ ಹೆಸರಲ್ಲಿ ಉಳಿದ ಎಲ್ಲ ಭಾಷಿಕರನ್ನು ದ್ವೇಷಿಸುವ ಕೆಲವು ಸಂಘಟನೆಗಳ ಹಿಂಸಾತ್ಮಕ ನಿಲುವು. ಐದನೇದು ಇವೆಲ್ಲದಕ್ಕೂ ಒಂಥರ ಓವರ್ಆರ್ಚಿಂಗ್ ಅನ್ನೋ ಥರ ಇರುವ ನಿಯೋ ಲಿಬ್ರಲ್ ಗ್ಲೋಬಲೈಸೇಷನ್ನ ಸುತ್ತ ಮತ್ತು ಅದರ ಮೂಲಕ ಭಾಳ ಸುಪ್ತವಾಗಿ ಇದೆಲ್ಲದಕ್ಕೂ ಬೆಂಬಲ ನೀಡ್ತಾ ಇರುವ ಮತ್ತೊಂದು ಬಗ್ಗೆ ಹಿಂಸೆ. ಇದೆಲ್ಲ ಬೇರೆ ಬೇರೆ ಕಾಣಿಸ್ತಾ ಇದ್ರು ಪ್ರತಿಯೊಂದು ಕೂಡ ಒಂದಕ್ಕೊಂದು ಹೊಂದ್ಕೊಂಡಿದ್ದಾವೆ. ಒಂದು ಹಿಂಸೆ ಮತ್ತೊಂದು ಹಿಂಸೆಗೆ ಪ್ರೇರಕವಾಗಿದೆ. ಈ ಸವಾಲನ್ನು ಎದುರಿಸ್ಲಿಕ್ಕೆ ಶಾಂತಿಪ್ರಿಯ ಕನ್ನಡಿಗರ ಸ್ಟ್ರಾಟಜಿ ಅಥವಾ ಕನ್ನಡ ಲೇಖಕರ ಸ್ಟ್ರಾಟಜಿ ಏನಾಗಿರಬೇಕು ಅಂತ ತಾವು ಅಂದ್ಕೊಳ್ತೀರಿ?
ಕೂಡಲೇ ಗೊತ್ತಾಗ್ತಾ ಇಲ್ಲ ನನಗೀಗ. ಸದ್ಯ ಈ ಆ ಮಸಿ ಬೆಳೆದಿದ್ದನ್ನು ನಾನು ಟಿವಿನಲ್ಲಿ ನೋಡಿದೆ. ಮುಖಕ್ಕೆ ಮಸಿ ಬೆಳೆದಿದ್ದ ಅಷ್ಟೇ ಅಲ್ಲ, ಅವರನ್ನು ಜಗ್ಗಾಡಿ ಅವರ ಶರ್ಟ್ ಗಿರ್ಟ್ ಎಲ್ಲ ಕಿತ್ತಿದ್ದಾರೆ. ಆ ಮನುಷ್ಯ ಏನಾದರೂ ಹಾರ್ಟ್ ಪೇಷಂಟ್ ಏನಾಗಿದ್ದರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದಾಗಿತ್ತು. ಇದು ಗೊತ್ತಾಗಬೇಕಷ್ಟೆ. ನನ್ನ ಒಂದು ನಂಬಿಕೆ ಏನಪ್ಪ ಅಂದರೆ ಕನ್ನಡದ ಜನರಿಗೆ ಇದು ಗೊತ್ತಾಗತ್ತೆ. ಅಯ್ಯೋ ಅಂತ ಅನಿಸ್ಬೋದು ಭಾಳ ಜನರಿಗೆ, ಹೇಳಕ್ಕೆ ಹೆದರ್ತಾರೆ ಅಂತ ಕಾಣುತ್ತೆ. ಯಾಕೆಂದರೆ ಈ ಪಡ್ಡೆ ಹುಡುಗರು ಎಲ್ಲಿ ನಮ್ಮನ್ನು ಏನು ಮಾಡ್ತಾರೋ ಅಂತ. ನಿಜವಾಗಿ ನಾನು ಹೇಳಬೇಕು ಅಂದರೆ ನಾನು ಅದನ್ನು ಹೇಳಿದಾಗ ನನ್ನ ಹೆಂಡತಿ ಗಾಬರಿ ಆಗಿಬಿಟ್ಲು. ಯಾಕೆ ಅಂದರೆ ನೀವು ಮತ್ತೇನು ಮಾತಾಡೋಕ್ಕೆ ಹೋಗಬೇಡಿ, ಮನೇಲಿ ಸ್ವಲ್ಪ ಅದೇ ಜಗಳ ಆಗ್ತಾಯಿದೆ ಇವಾಗ. ಆದರೆ ನಾನು ಎಲ್ಲೋ ಅದನ್ನು ಹೇಳಲೇಬೇಕು, ಇಲ್ಲದ್ರೆ ನಾನೊಬ್ಬ ಕನ್ನಡಿಗನಾಗಿ ಮಾನವಂತನಾಗಿ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ಈ ಭಾವನೆ ಬರೋ ಒಂದಷ್ಟು ಜನ ಬೇಕು ಅಷ್ಟೇ. ಭಾಳ ಗಟ್ಟಿಯಾಗಿ ಈ ಥರ ಭಾವನೆ ಬರುವಂಥವ್ರು ಇರಬೇಕು. ಆ ಗೋಕಾಕ್ ಚಳವಳಿ ಆಗ್ತಾಯಿದ್ದಾಗಲೂ ಹಾಗೆ ಆಯಿತು. ನನಗೆ ನಾನು ಬೆನ್ನು ನೋವಾಗಿ ಒಂದು ಆಸ್ಪತ್ರೆಯಲ್ಲಿದ್ದೆ. ನಾನು ನನಗೆ ಟ್ರ್ಯಾಕ್ಷನ್ ಹಾಕಿದ್ದರು. ಅವಾಗ ಡಿ ಆರ್ ನಾಗರಾಜ್ ಬಂದ ನನ್ನ ಹತ್ರ, ಹೀಗೆಲ್ಲ ಆಗ್ತಾಯಿದೆಯಲ್ಲ ಸರ್ ನೀವೇನು ಅಂತೀರಿ. ನಾನು ಅವನಿಗೆ ಹೇಳಿ ಬರೆಸಿದೆ ಒಂದು ಆರ್ಟಿಕಲನ್ನು, ಅದನ್ನು ಪ್ರಜಾವಣೆಗೆ ಹಾಕಿದೆ. ಇದು ತಪ್ಪು ಅಂತ. ಅದಾದ ನಂತರ ನನ್ನ ಮೇಲೆ ಬಹಳ ನಾನು ಯೂನಿವರ್ಸಿಟಿಗೆ ಹೋಗೋದಕ್ಕೆ ಪೊಲೀಸು ಸಹಾಯ ತೊಗೊಂಡು ಯೂನಿವರ್ಸಿಟಿಗೆ ಹೋಗಬೇಕಾಗಿ ಬಂದಿತ್ತು ಸರ್ ಕೆಲವು ದಿನ. ಆಗ ನನಗೆ ಭಯ ಆಗಿದ್ದೇನು ಗೊತ್ತೇನು, ಒಬ್ಬ ಹುಡುಗನ ಕೈಯಲ್ಲಿ ತಮಿಳು ಪುಸ್ತಕ ಇತ್ತು ಅಂತ ಒಂದು ಹುಡುಗನಿಗೆ ಹೊಡೆದಿತ್ತು. ಒಂದು ಹುಡುಗ ಒಂದು ಉರ್ದು ಪುಸ್ತಕನ ತೊಗೊಂಡು ಓಡಾಡ್ತಾಯಿದ್ದಾನೆ ಅಂತ ಅವನು ಹೊಡೆದಿದ್ದರು. ಕನ್ನಡಾಭಿಮಾನ ಅನ್ನೋದು ಆ್ಯಂಟಿ ಮುಸ್ಲಿಂ, ಆ್ಯಂಟಿ ತಮಿಳ್ ಇವೆಲ್ಲ ಆಗಲಿಕ್ಕೆ ಶುರುವಾಯಿತು. ಅದು ಪ್ರತಿ ಸಾರಿಯೂ ಆಗುತ್ತೆ ಇಲ್ಲಿ. ನೀವು ಹೇಳಿದ್ದು ಭಾಳ ಚೆನ್ನಾಗಿ ಹೇಳಿದ್ರು. ಆ ಎಲ್ಲ ರೀತಿಯ ಹಿಂಸೆಗಳಿಗೂ ಒಂದಕ್ಕೊಂದು ಸಂಬಂಧ ಇದೆ. ಒಂದು ಇನ್ನೊಂದನ್ನು ಬೆಳೆಸತ್ತೆ. ಮತ್ತು ಈಗ ನೋಡಿ, ನಾನು ಸಿಂಬಳದಲ್ಲಿ ಕೇಳಿದೆ, ಅಲ್ಲಿ ಎಲೆಕ್ಷನ್ ಆಗುವಾಗ ಇವನೇ ಎಲೆಕ್ಟ್ ಆಗಿರೋದ್ರಿಂದ ಅಲ್ಲಿ ತಮಿಳಿನ ಉಗ್ರಗಾಮಿಗಳಿಗೆ ಸಂತೋಷವಾಗಿದೆಯಂತೆ. ಯಾಕಂದರೆ ಅವ್ರು ಈಗ ಉಗ್ರಗಾಮಿಗಳಾಗಿರೋದಕ್ಕೆ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಂಗಾಗಿದೆ. ಯಾಕೆಂದರೆ ತಮಗೆ ವಿರೋಧದವನು ಒಬ್ಬ ಎಲೆಕ್ಟ್ ಆಗಿ ಬಂದಿದ್ದಾನೆ. ಬಹಳ ಜನ ಈ ಥರ ಅದರಲ್ಲೇ ಲಾಭ ಇರೋರು, ಈ ಥರ ಚಳುವಳಿಗಳಲ್ಲೆಲ್ಲ ಲಾಭ ಇದೆ. ನನಗೆ ಅನಿಸೋದು ಅವರಿಗೆ ಸ್ವಲ್ಪ ದುಡ್ಡು ಸಿಗತ್ತೆ ಅಂತ ಕಾಣುತ್ತೆ. ಈಗ ಕನ್ನಡ ಚಳುವಳಿಗಾರರು ದುಡ್ಡು ಎತ್ತಾರೆ, ಹಾಗೆಯೇ ನಕ್ಸಲೀಯರು ಅವರು ಥರದ ದುಡ್ಡನ್ನು ಅವರು ಎತ್ತುತ್ತಾರೆ. ಅವ್ರಿಗೂ ಇಲ್ಲದ ಗನ್ಗಳು ಎಲ್ಲ ಎಲ್ಲಿಂದ ಸಿಗಬೇಕು, ಎಲ್ಲಿವರೆಗೆ ಇರುತ್ತೆ ಅಂತಂದರೆ, ನಕ್ಸಲಿಸಮ್ ಬೆಂಗಾಲ್ನಲ್ಲಿ ಶುರುವಾದಾಗ ಅಲ್ಲಿ ಪಾಪ ಈ ಕಮ್ಯುನಿಸ್ಟ್ರು ಏನು ಸ್ವಲ್ಪ ಕೆಲಸ ಮಾಡ್ತಿದ್ರು, ಭೂ ಹಂಚಿಕೆ ಇದೆಯಲ್ಲ, ಅದನ್ನು ಸಿ ಐ ಎ ದುಡ್ಡು ಕೊಟ್ಟಿದೆ ಅಂತ ಕೇಳಿದ್ದೀನಿ ನಾನು. ನಕ್ಸಲೀಯರಿಗೆ ಸಿ ಐ ಎ ಹಣನ ಕೊಟ್ಟಿದೆ ಅಂತ. ಅಮೇರಿಕಾದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಭಾಳ ದೊಡ್ಡ ಚಳುವಳಿ ಶುರು ಮಾಡಿದಾಗ ಅವನಿಗೆ ವಿರೋಧಿಯಾಗಿ ಒಂದು ಕಪ್ಪು ಜನರ ಚಳುವಳಿ ಶುರುವಾಯಿತು. ಅದು ಸತ್ಯವಾಗಿಯೇ ಶುರುವಾಯಿತು. ಯಾಕೆಂದರೆ ಇವನು ಬಹಳ ಉದಾರವಾದಿಯಾಗಿದ್ದಾನೆ, ಬೇಗ ಆಗಬೇಕು ಈ ಥರ ಅನಿಸೋದು ಬಹಳ ಸಹಜನೇ, ಅದು ತಪ್ಪು ಅಂತ ಹೇಳಲ್ಲ. ಹಾಗೆ ಅನಿಸಿದ ಜನ ಇದು ಕೂಡಲೇ ಅಲ್ಲಿ ಬ್ಲ್ಯಾಕ್ಗೆ ವಿರೋಧಿಯಾಗಿದ್ದ ವೈಟ್ ರೇಸಸ್ಸು ಇವರಿಗೆ ಧನ ಸಹಾಯ ಮಾಡೋಕ್ಕೆ ಶುರು ಮಾಡಿದರು. ಯಾಕೆಂದರೆ ಮಾರ್ಟಿನ್ ಲೂಥರ್ ಕಿಂಗಿಗೆ ಮಸಿ ಬೆಳೆದರೆ ಆಗ ಅವ್ರ ಕ್ಷೇಮ ಅಂತ ಗೊತ್ತು. ಯಾಕಂದರೆ ನೀವು ಅತ್ಯಂತ ಕ್ರಾಂತಿಕಾರಕವಾದ ಮಾತಾಡಿದಾಗ ಯಾರೂ ಹೆದರಲ್ಲ, ಯಾಕಂದರೆ ಅದು ಆಗಲ್ಲ ಅಂತ ಗೊತ್ತಿರುತ್ತೆ. ಆದರೆ ನೆಕ್ಸ್ಟ್ ಹೆಜ್ಜೆ ತಗೊಳ್ಳೋನಿದ್ದಾನಲ್ಲ, ಅವನೇ ಹೆಚ್ಚು ಅಪಾಯಕಾರಿಯಾಗಿ ಕಾಣ್ತಾ ಇರ್ತಾನೆ. ಇದು ನಾವು ಸಾಮಾನ್ಯವಾಗಿ ರಾಜಕೀಯ ಚಿಂತನೆಯಲ್ಲಿ ಇದನ್ನು ನಾವು ಗುರುತಿಸೋದೇ ಇಲ್ಲ. ನಾವು ಬಹಳ ಕ್ರಾಂತಿಕಾರನಾಗಿ ಮಾತಾಡೋವನ್ನೇ ಭಾಳ ಸರಿ ಅಂತ ಅನಿಸ್ತಾ ಇರುತ್ತೆ. ಅಲ್ಲ, ಈ ಒಂದು ಹೆಜ್ಜೆ ಇಡೋನು ಭಾಳ ಮುಖ್ಯ. ನನಗೆ ಗೋಪಾಲಗೌಡರು ಒಂದು ಸಾರಿ ಇದನ್ನು ಹೇಳಿದರು, ಅವರೆಲ್ಲ ಆಕಾಶ ಹಂಚಿಕೊಂಡ ನಂತರ ಭೂಮಿ ಹಂಚಿಕೊಳ್ಳೋಣ ಅನ್ನೋರು ಅಂತ. ಅದು ಒಳ್ಳೆ ಮೆಟಫರು, ನಮ್ಗೆ ಗೊತ್ತು ಹೆಂಗೂ ಆಕಾಶ ಹಂಚ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ, ಅಂದರೆ ಭೂಮಿನೂ ನಾವು ಹಂಚ್ಕೋಬೇಕಾಗಿಲ್ಲ ಅಂತ. ಈ ಎಲ್ಲ ನೀವು ಈ ಕ್ರಾಂತಿಕಾರರು ಅಂತ ಹೇಳಿದ್ರಲ್ಲ, ಹಿಂಸೆ ಮಾಡೋರು, ಅವರೆಲ್ಲರಲ್ಲೂ ಆ ಒಂದು ಗುಣ ಇದೆ. ಅದು ಯಾವುದು? ಕೂಡಲೇ ಕಾರ್ಯಗತವಾಗುವಂಥದ್ದನ್ನು ಅವರು ಆಲೋಚನೆ ಮಾಡ್ತಾ ಇಲ್ಲ.
ಕರ್ನಾಟಕದಲ್ಲಿರುವ ರಾಜಕೀಯ ಪಕ್ಷಗಳಿಗೆ ಒಂದು ಮಿತಿ ಇದೆ. ಇವೆಲ್ಲ ಇಲ್ಲಿ ಹೆಚ್ಚು ಪವರ್ಫುಲ್ ಆಗಿರುವ ರಾಜಕೀಯ ಪಕ್ಷಗಳೆಲ್ಲವೂ ರಾಷ್ಟ್ರೀಯ ಪಕ್ಷಗಳು, ಅಂದರೆ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಕರ್ನಾಟಕದಲ್ಲಿ ಕಾಣಿಸೋ ಎರಡು ಪ್ರಬಲ ರಾಜಕೀಯ ಪಕ್ಷಗಳು. ಈಗ ಜೆ ಡಿ ಎಸ್ ಇದೆ, ಅದು ರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೇರುವಷ್ಟು ಪ್ರಬಲವಾಗಿಲ್ಲ. ಈ ರಾಷ್ಟ್ರೀಯ ಪಕ್ಷಗಳ ದೊಡ್ಡ ಮಿತಿ ಅಂತ ಹೇಳಿದ್ರೆ ಇವು ಪಾನ್ ಇಂಡಿಯನ್ ಆಗಿರುವ ಸಮಸ್ಯೆಗಳೇ ಇವುಗಳಿಗೆ ಯಾವಾಗಲೂ ಮುಖ್ಯ ಆಗ್ತಾ ಹೋಗುತ್ತೆ. ತೀರಾ ಕರ್ನಾಟಕದೇ ಆದ ಸಮಸ್ಯೆಗಳನ್ನು ನಾವು ಯಾವಾಗಲೂ ಎತ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಅವುಗಳಿಗೆ ಅವುಗಳದೇ ಆದ ಸಮಸ್ಯೆಗಳಿದ್ದಾವೆ. ಯಾಕೆಂದರೆ ಅವುಗಳ ರಾಷ್ಟ್ರೀಯ ಗುಣವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಯಾವಾಗಲೂ ಪ್ರಯತ್ನಿಸ್ತವೆ. ಅವುಗಳಿಗೊಂದಷ್ಟು ರಾಷ್ಟ್ರೀಯ ನಾಯಕರು ಇರ್ತಾರೆ, ಅವರ ಒತ್ತಡಗಳಿಗೂ ಇವರು ಮಣಿಬೇಕಾಗ್ತದೆ. ಹೀಗಾಗಿ ಏನಾಗ್ತಂದರೆ ಯಾವಾಗಲೂ ಈ ಕರ್ನಾಟಕದ ರಾಜಕೀಯ ಪಕ್ಷಗಳಿಂದ ಅಥವಾ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಯಾವ ಉಪಯೋಗವೂ ಇಲ್ಲ ಅಂತ ಹೇಳೋ ಒಂದು ಹತಾಶ ಭಾವನೆ ಎಲ್ಲ ಥರದ ಕನ್ನಡ ಸಂಘಟನೆಗಳಲ್ಲೂ ಬರ್ತಾ ಇರ್ತವೆ. ಯಾಕೆಂದರೆ ಅವರು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಎಕ್ಸಾಂಪಲ್ಗಳನ್ನು ಪ್ರತಿ ಸಾರಿ ನೋಡ್ತಿರ್ತಾರೆ. ಅಲ್ಲಿ ಎ ಐ ಡಿ ಎಂ ಕೆ ಆಗಿರ್ಬೋದು, ತೆಲುಗು ದೇಶಂ ಆಗಿರ್ಬೋದು, ಡಿ ಎಂ ಕೆ ಆಗಿರ್ಬೋದು, ಪ್ರತಿ ಸಾರಿನೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಸಕ್ಸಸ್ಫುಲ್ ಆಗ್ತವೆ. ಈ ಥರದ ಹತಾಶೆ ಈ ಹಿಂಸೆಗೆ ತಿರುಗಲಿಕ್ಕೆ ಕಾರಣ ಆಗ್ತಿದೆಯೋ ಅಂತ ಒಂದು ಅನುಮಾನವೂ ಇದೆಯಲ್ಲ.
ಮೊದಲು ನಾನು ಈ ರಾಷ್ಟ್ರ ಅನ್ನುವ ಶಬ್ದವನ್ನೇ ಉಪಯೋಗಿಸ್ದೇ ಭಾರತದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಭಾರತ ಅಂತಲೇ ಒಂದಿದೆ, ಅದು ಎಲ್ಲಿದೆಯಪ್ಪ ಅಂದರೆ ಬಹಳ ಮುಖ್ಯವಾಗಿ ಬಡವರಿಗಿದೆ. ತಮಿಳುನಾಡಿನ ಬಡವರೆಲ್ಲ ತಮ್ಮ ಕೆಲಸ ಹುಡ್ಕೊಂಡು ಹೋಗೋದು ಕರ್ನಾಟಕಕ್ಕೆ, ಕರ್ನಾಟಕದ ಬಹಳ ಜನ ಬಡವರೆಲ್ಲ ತಮ್ಮ ಕೆಲಸ ಹುಡ್ಕೊಂಡು ಹೋಗೋದು ಗೋವಾಕ್ಕೆ, ಬಿಹಾರನ ಎಲ್ಲ ಬಡವರು ಹೋಗಿ ಕೆಲಸ ಮಾಡೋದು ಬಂಗಾಳದಲ್ಲಿ ಅಥವಾ ಅಸ್ಸಾಂನಲ್ಲಿ. ಅಯ್ಯೋ, ಎಷ್ಟು ಬಡವರಿಗೆ ಈ ದೇಶದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವ ಅಗತ್ಯ ಇದೆ ಅಂದರೆ ಅದನ್ನು ಮರೀಬಾರ್ದು ನಾವು. ಹಾಗೆಯೇ ಒಂದು ಎಲೀಟ್ ಕ್ಲಾಸಿಗೂ ಅಗತ್ಯ ಇದೆ, ಅದು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಯೋದಕ್ಕೆ ಹೋಗಿ ತನ್ನ ಇವತ್ತು ಮಾರ್ಕೆಟಿಗೆ ಅಗತ್ಯ ಇದೆ, ಅದು ಮಾರ್ಕೆಟನ್ನು ಬೆಳೆಸೋಕ್ಕೋಸ್ಕರ ಅಗತ್ಯ ಇದೆ. ಹೀಗೆಲ್ಲ ಆಗಿ ನೀವು ಯಾವುದನ್ನು ನೇಷನ್ ಅಂತ ಕರಿತೀರಿ ಅದು ಮಾರುಕಟ್ಟೆ ಅಗತ್ಯಕ್ಕಾಗಿ ಮತ್ತು ತುಂಬ ಮೇಲೆ ಬಂದವರ ಸಖ್ಯ ಮತ್ತು ಒಡನಾಟ ಮತ್ತು ಹೊಂದಾಣಿಕೆ ಇದಕ್ಕೆ ಅಗತ್ಯವಾಗಿ, ಮೂರನೇದು ಕಡು ಬಡವರ ಅಗತ್ಯವಾಗಿ, ಮೂರಾಗಿಯೂ ಒಂದು ಈ ದೇಶ ಅಂತ ಒಂದಿದೆ, ಭಾರತ ಅಂತ ಒಂದಿದೆ, ಇನ್ನೊಂದು ಕಾರಣಕ್ಕಾಗಿ ಭಾರತ ಅಂತಿದೆ. ಭಾರತ ಅಂತ ಒಂದು ಇಲ್ಲದೇ ಇದ್ದಿದ್ದರೆ, ಕಾನ್ಸೆಪ್ಟ್ ಇಲ್ಲದೇ ಇದ್ದಿದ್ದರೆ ಈ ದೇಶದಲ್ಲಿ ದಿ ಲೆಜಿಸ್ಲೇಷನ್ ಟು ಎಂಡ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ನಿವಾರಣೆಯ ಒಂದು ಕಾನೂನೇ ಬರ್ತಿರಲಿಲ್ಲ. ದೇಶ ಸ್ವತಂತ್ರವಾಯಿತು. ಆದ ಕೂಡಲೇ ಅದೇನು ಹಿಂದೆ ಗಾಂಧಿ ಹಿಂದಿ ಇವರ ಚಳವಳಿ, ಅಂಬೇಡ್ಕರ್ ಚಳವಳಿ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಕೂಡಲೇ ಅಸ್ಪೃಶ್ಯತೆಯನ್ನು ಒಂದು ಕಾನೂನು ಬಾಹಿರ ಅಂತ ಮಾಡಿದರು. ಟೆಂಪಲ್ ಎಂಟ್ರಿ ಬಿಲ್ ತಂದರು, ಈಗ ತರೋಕ್ಕಾಗ್ತಿರಲಿಲ್ಲ. ಈಗ ಯಾರು ಸುಪ್ರೀಂ ಕೋರ್ಟಿಗೆ ಹೋಗಿರೋರು ಒಬ್ಬೊಬ್ಬರ ಮಧ್ಯ ಧಾರ್ಮಿಕ ಆಚರಣೆಗಳ ನಡುವೆ ಇನ್ಯಾರೋ ಪ್ರವೇಶ ಮಾಡುವಂಗಿಲ್ಲ ಅಂತ ಒಂದು ಆಗಿರೋದು ಅದರ ಹೊತ್ತಾಯಿತು. ಯಾಕೆಂದರೆ ಭಾರತ ಅಂತ ಒಂದಿದ್ದರಿಂದ, ಹಾಗೆ ಭಾರತ ಅಂತ ಒಂದಿದ್ದರಿಂದ ಎಲ್ರಿಗೂ ಓಟ್ ಸಿಕ್ತು. ಅದೊಂದು, ಇಲ್ಲದ್ರೆ ಬೇರೆ 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 ಪ್ರಾಂತ್ಯ ಆಗಿದ್ರೆ ಒಂದು ಪ್ರಾಂತ್ಯ ಬರೀ ಶ್ರೀಮಂತರಿಗೆ ಓಟ್ ಕೊಟ್ಟಿರ್ತಿತ್ತು, ಇನ್ನೊಂದು ಪ್ರಾಂತ್ಯ ಬರೀ ಒಬ್ಬೊಬ್ಬರಿಗೆ ಇಷ್ಟು ಬಂದಂಗೆ ಮಾಡ್ತಾಯಿದ್ರು ಒಬ್ಬರು. ಆಮೇಲೆ ಈ ಮೈನಾರಿಟೀಸಿಗೆ ಭಾರತ ಬಹಳ ಅಗತ್ಯ. ಈಗ ಮುಸ್ಲಿಮರಿಗೆ ಅವರೊಂದು ಇಡೀ ಭಾರತ ಅಂತ ಯೋಚನೆ ಮಾಡ್ತಾಯಿದ್ರೆ ಮುಸ್ಲಿಮರು ಕೆಲವು ಪ್ರಾಂತ್ಯಗಳಲ್ಲಿ ಬಹಳ ದಾರುಣ ಸ್ಥಿತಿಗೆ ಬಂದುಬಿಡ್ಬೋದು, ದಲಿತರಿಗೂ ಹಾಗೇನೆ ಆಗ್ಬೋದು. ಆದ್ದರಿಂದ ನಾನು ಸಾಮಾನ್ಯವಾಗಿ ಈ ರಾಷ್ಟ್ರ ಅನ್ನೋದನ್ನು ವಿರೋಧಿಸುವ ಒಂದು ಆಲೋಚನಾ ಕ್ರಮ ಇದೆ ಇವತ್ತು, ಆಲೋಚನಾ ಕ್ರಮದ ಜೊತೆ ನಾನಿಲ್ಲ. ಯಾಕೆಂದರೆ ನಾನು ಇನ್ನೂ ಬೇರೆ 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 ಆಯಾಮಗಳಲ್ಲಿ ಭಾರತ ಎನ್ನುವ ಕಲ್ಪನೆ ಇಟ್ಕೊಂಡಿರೋನು. ಆದ್ದರಿಂದ ರಾಜಕೀಯ ಪಕ್ಷಕ್ಕೆ ಭಾರತ ಎನ್ನುವ ಒಂದು ಕಲ್ಪನೆ ಬೇಕು. ಅದು ಇಲ್ಲದೇ ಇದ್ದರೆ ಇಲ್ಲಿ ಮರಾಠಿಗರನ್ನು ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾವು ತಿಳ್ಕೊತೀವಿ. ಹಾಗೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರನ್ನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅವರು ತಿಳ್ಕೊತಾರೆ. ಆದ್ದರಿಂದ ಅಖಿಲ ರಾಷ್ಟ್ರ ಮಟ್ಟದ ಪಕ್ಷಗಳು ಇರಬೇಕು, ಇದ್ದರೆ ಅವು ಈ ಸಮಸ್ಯೆಗಳನ್ನು ನೋಡದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ಅವು ಬರೀ ಚುನಾವಣೆಗೆ ಮಟ್ಟಿಗೆ ತಯಾರಾಗ್ತಾ ಇರ್ತವೆ. ಚುನಾವಣೆಗೆ ಮಟ್ಟಿಗೆ ತಯಾರಾಗ್ತಾ ಇರೋದರಿಂದ ಆ ಚುನಾವಣೆಯ ಸಂದರ್ಭದಲ್ಲಿ ಏನು ಬೇಕೋ ಅಷ್ಟರ ಮಟ್ಟಿಗೆ ಹೇಳ್ತಾ ಇರುತ್ತೆ. ಅದು ಆ ರಾಷ್ಟ್ರೀಯ ಪಕ್ಷಗಳ ದೌರ್ಬಲ್ಯವೇ ಹೊರತು ಅವು ರಾಷ್ಟ್ರೀಯ ಪಕ್ಷಗಳಾಗಿದ್ದರಿಂದಲೇ ಇರುವ ದೌರ್ಬಲ್ಯಗಳಲ್ಲ. ನೀವು ಹೇಳೋ ಕ್ರಮದಲ್ಲಿ ಅವು ರಾಷ್ಟ್ರೀಯ ಪಕ್ಷ ಆಗಿದ್ದರಿಂದಲೇ ಆ ದೌರ್ಬಲ್ಯ ಇದೆ ಅಂತ ಅದು ನಾನು ಹಂಗೆ ಅಂದ್ಕೊತಿಲ್ಲ. ಆ್ಯಕ್ಚುಲಿ ಒಂದು ವಿಸ್ಡಮ್ ಇರೋದಕ್ಕೆ ಸಾಧ್ಯ, ಒಂದು ವಿವೇಕ ಇರೋಕ್ಕೆ ಸಾಧ್ಯ. ಆದರೆ ನಾನೇನು ಹೇಳೋದು ಅಂದರೆ ನಾವೊಂದು ಪ್ರಾಂತೀಯ ಪಕ್ಷ ಮಾಡಿಕೊಂಡ್ರೂ ರಾಷ್ಟ್ರೀಯವಾಗಿ ಯೋಚನೆ ಮಾಡುವ ಪ್ರಾಂತೀಯ ಪಕ್ಷ ಬೇಕು ಅಂತೀನಿ ನಾನು. ಅಂದರೆ ಇಡೀ ದೇಶದ ಒಂದು ಕುರಿತು ಆಲೋಚನೆ ಮಾಡುವ ಪ್ರಾಂತೀಯ ಪಕ್ಷ ಬೇಕು ಅಂತ.
ಈಗ ಇಂಗ್ಲೀಷ್ನ ದಾಳಿಗೆ ಜರ್ಜರಿತವಾಗಿರೋದು ಕೇವಲ ಕನ್ನಡ ಮಾತ್ರ ಅಲ್ಲ, ನಮ್ಮ ಕನ್ನಡ ಹೋರಾಟಗಾರರು ದ್ವೇಷಿಸ್ತಾ ಇರುವ ತಮಿಳು ಮರಾಠಿ ಭಾಷೆಗಳು ಕೂಡ ಇಂಗ್ಲೀಷ್ನ ಕುರಿತಂತೆ ಇದೇ ಬಗೆಯ ಕನ್ನಡ ಎದುರಿಸ್ತಾ ಇರುವ ಸಮಸ್ಯೆಯನ್ನೇ ತಮಿಳು ಮತ್ತು ಮರಾಠಿಗಳು ಕೂಡ ಎದುರಿಸ್ತಾ ಇದ್ದಾವೆ. ಹಾಗೆ ಕರ್ನಾಟಕದ ಒಳಗೆ ಇರುವ ತುಳು, ಕೊಡವ, ಕೊಂಕಣಿ, ಬ್ಯಾರಿ, ಅರೆಭಾಷೆ ಮುಂತಾದ ಹಲವು ಭಾಷೆಗಳು ಕನ್ನಡದ ಯಾಜಮಾನ್ಯವನ್ನು ಬೇರೆ ಥರದಲ್ಲಿ ಅನುಭವಿಸ್ತಾ ಇದ್ದಾವೆ. ಯಾಕಂದರೆ ತುಳುವಿನ ಅನೇಕ ಬರಹಗಾರರು ಕನ್ನಡದಲ್ಲಷ್ಟೇ ಬರಲಿಕ್ಕೆ ಇಷ್ಟಪಡೋದ್ರಿಂದ, ಕನ್ನಡದಲ್ಲಿ ಬರೆದ್ರಷ್ಟೇ ನಮಗೆ ದೊಡ್ಡ ಆಡಿಯನ್ಸ್ ಸಿಗ್ತಾರೆ ಅಂತ ಅಂದ್ಕೊಳ್ಳೋದ್ರಿಂದನೇನೋ ತುಳುವಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡಿ ಬರೆಯೋದು ಅಂಥದ್ದೇನೂ ಇಲ್ಲದಂಗಾಗಿದೆ. ಬ್ಯಾರಿ ಭಾಷೆಯಲ್ಲಂತೂ ಬರವಣಿಗೆ ಇಲ್ಲದಂಥ ಸ್ಥಿತಿಗೆ ತಲುಪಿದೆ. ಹೀಗೆ ನೋಡ್ತಾ ಇರುವಾಗ ಕನ್ನಡ ಕನ್ನಡಕ್ಕೆ ಮಾತ್ರ ಅಪಾಯ ಇದೆ ಅಂತ ಮಾತಾಡೋದು ತೀರಾ ಭಾಳ ಸ್ವಾರ್ಥ ಅಂತ ಅನ್ನೋ ಥರ ಕಾಣಿಸ್ತಕ್ಕೆ ಶುರುವಾಗುತ್ತಲ್ವ?
ಇದು ಸ್ವಲ್ಪ ಬೇರೆ ಥರದಲ್ಲಿ ಯೋಚನೆ ಮಾಡಿ. ಈ ಯಜಮಾನಿಕೆ ಅನ್ನೋದು ಎಲ್ಲ ಯಜಮಾನಿಕೆಯೂ ಒಂದೇ ಥರದ್ದಲ್ಲ. ಇಂಗ್ಲೀಷಿಗೆ ನಮ್ಮೆಲ್ಲರ ಮೇಲಿರುವ ಯಜಮಾನಿಕೆ ಒಂದಿದೆ, ಕನ್ನಡಕ್ಕೆ ಕರ್ನಾಟಕದ ಉಳಿದ ಭಾಷೆಗಳ ಮೇಲಿನ ಯಜಮಾನಿಕೆ ಇನ್ನೊಂದು ಥರದಲ್ಲಿದೆ. ಇವೆರಡು ಒಂದೇ ಅನ್ನೋದು ಸರಿಯಲ್ಲ, ಇವೆರಡಕ್ಕೂ ವ್ಯತ್ಯಾಸ ಇದೆ. ಯಾಕೆಂದರೆ ಕನ್ನಡದ ಯಜಮಾನಿಕೆಯಲ್ಲಿ ಬೇರೆ ಯಾವ ಭಾಷೆಯೂ ನಾಶವಾಗಲಿಲ್ಲ, ಇಂಗ್ಲೀಷಿನ ಯಜಮಾನಿಕೆಯಲ್ಲಿ ಅದು ನಾಶವಾಗುವ ಸಾಧ್ಯತೆ ಇದೆ. ಯಾಕೆಂದರೆ ಈ ಯಜಮಾನಿಕೆಗೆ ಹೆಚ್ಚು ಶಕ್ತಿ ಇದೆ, ಒಂದನೇದು. ಇನ್ನೊಂದು, ಅನೇಕ ಸಂಬಂಧಗಳು ಭಾರತದಲ್ಲಿ ಒಂದು ಇನ್ನೊಂದನ್ನು ನಾಶ ಮಾಡದ ಹಾಗೆ ಯಜಮಾನಿಕೆ ನಡೆಸಿದ್ದಾವೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯಜಮಾನಿಕೆ ಇನ್ನೊಂದನ್ನು ನಾಶವೇ ಮಾಡಿದೆ. ಈಗ ಬಿಳಿ ಜನರ ನಾಗರಿಕತೆ ಎಲ್ಲ ಟ್ರೈಬಲ್ ನಾಗರಿಕತೆಗಳನ್ನೆಲ್ಲ ನಾಶ ಮಾಡಿಬಿಡ್ತು. ಯಾಕೆಂದರೆ ಅದು ಆಧುನಿಕವಾದ ರೀತಿಯ ಯಜಮಾನಿಕೆ. ಅದು ಅಮೇರಿಕನ್ ಇಂಡಿಯನ್ಸ್ ಎಲ್ಲೂ ಇಲ್ಲೇ ಇಲ್ಲ, ಇದ್ದರೆ ಎಲ್ಲೋ ರಿಸರ್ವೇಷನ್ಸಲ್ಲಿ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಂತೂ ಅದು ಹೋಗೇ ಹೋಯಿತು. ಭಾರತದಲ್ಲಿ ಯಜಮಾನಿಕೆ ಆ ರೀತಿ ನಾಶ ಮಾಡಲಿಲ್ಲ. ಯಾಕೆ ಅಂದರೆ ಇಲ್ಲಿ ನಾವು ಹೆಜಮನೈಸ್ ಮಾಡ್ತೀವಿ. ನಂದೊಂದು ತತ್ವ ಇದೆ, ಎಲ್ಲೆಲ್ಲಿ ಹೆಜಮನಿ ಕೆಲಸ ಮಾಡುತ್ತೆ ಅಲ್ಲಿ ನಾಶ ಆಗೋದಿಲ್ಲ, ಒಂದು ಮೇಲೆ ಒಂದು ಕೆಳಗೆ ಅಂತ ಇರುತ್ತೆ. ಆದರೆ ಕೆಳಗಿರೋದಕ್ಕೆ ಮೇಲಾಗುವ ಅವಕಾಶ ಇರುತ್ತೆ. ಈಗ ಕನ್ನಡದ ಒಳಗೆ ಒಂದು ಹೆಜಮನಿ ಆಯಿತು, ಅದು ಕವಿರಾಜ ಮಾರ್ಗನ ಕಾಲದಿಂದ. ಇಂಥ ಪ್ರದೇಶದಲ್ಲಿ ಮಾತಾಡುವ ಕನ್ನಡ ನಮಗೆಲ್ಲರಿಗೂ ಬೇಕಾದ ಕನ್ನಡ ಅಂತ. ಅವಾಗೇನಾಯಿತು, ಉಳಿದೆಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾತಾಡುವ ಕನ್ನಡದ ಮೇಲೆ ಇದು ಯಜಮಾನಿಕೆ ಆಯಿತು, ಹಾಗೇ ಬೆಳೆದು ಬಂತು. ಆದರೆ ಒಬ್ಬ ದೇವನೂರು ಮಹಾದೇವನಂತ ಲೇಖಕ ಬಂದಾಗ ಚಾಮರಾಜನಗರ ಸುತ್ತಮುತ್ತ ಮಾಡುವ ಭಾಷೆಯನ್ನು ಅವನು ಮೇಲಕ್ಕೆ ತರ ಸಾಧ್ಯವಾಯಿತು. ಒಬ್ಬ ಬೇಂದ್ರೆ ಬಂದಾಗ ಧಾರವಾಡದ ಕಡೆ ಭಾಷೆ ಮೇಲಕ್ಕೆ ಬಂತು. ಆದ್ದರಿಂದ ಎಲ್ಲೆಲ್ಲಿ ಹೆಜಮನಿ ಇರುತ್ತೆ ಅಲ್ಲಲ್ಲಿ ಹೆಜಮನಿಗೆ ವಿರುದ್ಧವಾಗಿ ಕಾಲಾನುಕ್ರಮದಲ್ಲಿ ಕೆಲವು ಮೇಲೆ ಬರೋದು ಸಾಧ್ಯತೆ ಇರುತ್ತೆ. ಆದರೆ ಯುರೋಪಿಯನ್ ರೀತಿಯ ಯಜಮಾನಿಕೆ ಇದೆಯಲ್ಲ, ಅದು ಇನ್ನೊಂದನ್ನು ಕಂಪ್ಲೀಟ್ಲಿ ನಾಶ ಮಾಡುವಂಥ ಒಂದು ರೀತಿಯ ಯಜಮಾನಿಕೆ ಅಲ್ಲ, ಅದು ಉಳಿದೇ ಇರೋಲ್ಲ, ನೆನಪಿನಲ್ಲೇ ಉಳಿದೇನೆ ಹೊರಟೋಗುತ್ತೆ. ಆ ವ್ಯತ್ಯಾಸವನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ, ಇಲ್ಲದೇ ಇದ್ದರೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡುವ ಕ್ರಮದಲ್ಲಿ ತಪ್ಪಾಗತ್ತೆ. ಆದರೆ ಏನನ್ನು ಸಮರ್ಥಿಸೋಕ್ಕೋಸ್ಕರ ನಾನು ಹೇಳ್ತಿರೋದಲ್ಲ, ಇದನ್ನು ಸಮರ್ಥನೆಗೋಸ್ಕರವಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ. ಅದರಿಂದ ಕನ್ನಡಕ್ಕೆ ತುಳುವಿನ ಮೇಲೆ ಇತ್ಯಾದಿಗಳ ಮೇಲೆ ಇರುವ ಯಜಮಾನಿಕೆ ಇದೆಯಲ್ಲ, ಅದು ತುಳುವರ ಅಗತ್ಯಕ್ಕಾಗಿ ಬಂದಿರುತ್ತೆ, ಯಾವುದರಲ್ಲಿ ಅವರ ಓಡಾಟದ ಅಗತ್ಯಕ್ಕಾಗಿ. ನಾನು ಒಂದು ಸಾರಿ ಬಂಗಾಳ ತ್ರಿಪುರಕ್ಕೆ ಹೋಗಿದ್ದೆ. ತ್ರಿಪುರದ ಚೀಫ್ ಮಿನಿಸ್ಟರ್ ನಾನು ಸಾಹಿತ್ಯದ ಅಧ್ಯಕ್ಷ ಆಗಿದ್ದಾಗ ನನಗವ್ರಿಗೊಂದು ಚರ್ಚೆ ಆಯಿತು. ಅವ್ರೇನು ಹೇಳಿದ್ರು ಅಂದರೆ, ನಾನು ತ್ರಿಪುರದ, ಅವರು ಕಮ್ಯುನಿಸ್ಟರ್ ಆಗಿದ್ದರು, ಇಲ್ಲಿರುವ ಎಲ್ಲ ಟ್ರೈಬಲ್ಸಿಗೆ ಅವರವರ ಶಾಲೆಗಳಲ್ಲಿ ಬರೀ ಅವರ ಟ್ರೈಬಲ್ ಭಾಷೆ ಒಂದನ್ನೇ ನಾನು ಹೇಳ್ಕೊಟ್ಬಿಡ್ತೀನಿ ಅಂದರು. ತಪ್ಪು ಅಂದೆ, ಅವರಿಗೆ ಬಂಗಾಳಿ ಹೇಳ್ಕೊಡ್ಬೇಕು ನೀವು ಅಂದೆ. ಯಾಕೆ ಅಂದರು, ಅವರು ಚಿಕ್ಕ ವಯಸ್ಸಿನಲ್ಲಿ ವಿಷಯನ ಕಲಿಯೋದಕ್ಕೆ ಅವರ ಭಾಷೆನೇ ಉಪಯೋಗಿಸ್ಬೇಕು, ಮದರ್ ಟಂಗನ್ನೇ. ಆದರೆ ಅವರು ಬೆಳೀತಾ ಹೋದ ಹಾಗೆ ಅವರು ಬಂಗಾಳಿಯಲ್ಲೂ ಅದನ್ನು ಕಲಿಯೋದನ್ನು ಕಲ್ತ್ಕೋಬೇಕು. ಯಾಕೆ ಅಂದರೆ, ಇಲ್ಲದೇ ಇದ್ದರೆ ಅವನು 10 ಕಿಲೋಮೀಟ್ರ್ಗಿಂತ ಆ ಕಡೆ ಅವನು ಏನೂ ಮಾಡೋಕ್ಕೆ ಆಗದೆ ಹೋಗ್ತಾನೆ. ಅದರಿಂದ ಅವನಿಗೆ ಈಗಿನ ಕಾಲದಲ್ಲಿ ಅವನಿಗೆ 10 ಕಿಲೋಮೀಟ್ರ್ ಮಟ್ಟಿಗೆ ಅವನ ಪ್ರಪಂಚ ಅಂತ ನಾನು ಹೇಳುವಂಗಿಲ್ಲ. ಹಿಂದೊಂದು ಕಾಲದಲ್ಲಿ ಆ 10 ಕಿಲೋಮೀಟ್ರಲ್ಲಿ ಅವನಿಗೆ ಬೇಕಾದ್ದೆಲ್ಲ ಲಭ್ಯವಾಗ್ತಿತ್ತು, ಆ ರೀತಿಯ ಒಂದು ಎಕಾನಮಿ ಇತ್ತು. ಅಂಥ ಒಂದು ಎಕಾನಮಿಯಲ್ಲಿ, ಯಾವುದು ಈ ಕ್ಯಾಪಿಟಲಿಸಮ್ ಅಂತ ಬರುವ ಹಿಂದಿನ ಎಕಾನಮಿಯಲ್ಲಿ, ಆಯಾಯ ಪ್ರಾಂತ್ಯ ಅದನ್ನು ಮಾರ್ಕ್ಸ್ ಕೂಡ ಹೇಳ್ತಾನೆ, ತನ್ನ ಎಲ್ಲ ಉತ್ಪಾದನೆಗಳಲ್ಲೂ ತನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂಥ ಒಂದು ಉತ್ಪಾದನಾ ಕ್ರಮ ಇತ್ತು. ಇಂಗ್ಲೆಂಡಲ್ಲಿ ಹಂಗೆ ಇತ್ತು. ಡಾಕ್ಟರ್ ಜಾನ್ಸನ್ ಅಂತವನಿದ್ದಾಗ ಅವನ ಮನೆಯಲ್ಲಿ ನೀವು ಕಾಣಬಹುದಾದ ವಸ್ತುಗಳು ಸುಮಾರು 8-10 ಮೈಲಿ ವಿಸ್ತೀರ್ಣದ ಒಳಗಿನ ವಸ್ತುಗಳಾಗಿರ್ತಾ ಇದ್ದವು. ಹಿಂದೆ ಸೌತ್ ಕೇಂದ್ರದಲ್ಲೂ ಹಾಗೆ ಇತ್ತು. ಆವಾಗ ಆಯಾಯ ಭಾಷೆಯ ಒಳಗೇ ಬದುಕೋದು ಸಾಧ್ಯವಾಗ್ತಿತ್ತು, ಈಗ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ನಮಗೆ ಇವತ್ತು ತುಳುವಿನಿಗೆ ಕನ್ನಡ ಬೇಕಾಗತ್ತೆ, ತುಳುವ ಮತ್ತು ಕನ್ನಡಕ್ಕೆ ಇಬ್ಬರಿಗೂ ಇಂಗ್ಲೀಷು ಬೇಕಾಗತ್ತೆ. ಆದರೆ ನಾನು ಇಂಗ್ಲೀಷನ್ನು ನಿರಾಕರಿಸೋವನಲ್ಲ, ಇವಾಗ ನಿರಾಕರಿಸಿದ ಕೂಡಲೇ ಏನು ನಾವು ಸಾಧಿಸೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಈ ಭಾಷೆಗಳ ಜೊತೆಗೇ ಇದ್ದು ಇದನ್ನು ನಾಶ ಮಾಡದೇ ಇದ್ದಂಗೆ ಇರೋಕ್ಕೆ ಸಾಧ್ಯವ ಅನ್ನೋದನ್ನು ನಾವು ಹುಡುಕಬೇಕಾಗತ್ತೆ. ಯಾವುದು ಇಂಗ್ಲೀಷನ್ನಾಗಲಿ ಹಿಂದಿಯನ್ನಾಗಲಿ, ಇವೆಲ್ಲ ನಾವು ಮಾಡಿಕೊಳ್ಳುವ ಒಪ್ಪಂದಗಳು, ಜೀವನದಲ್ಲಿ ಮಾಡಿಕೊಳ್ಳುವ ಒಪ್ಪಂದಗಳು. ಆ ರೀತಿ ಆಲೋಚನೆ ಮಾಡದೇ ಇದ್ದರೆ ಇನ್ನೊಂದು ರೀತಿಯ ಫಂಡಮೆಂಟಲಿಸಮ್ಗೆ ನಾನು ಹೋಗಬೇಕಾಗಿ ಬರುತ್ತೆ.
ಐಟಿ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳು ಇಲ್ಲಿವರೆಗೂ ನಡೆದಿದ್ದಾವೆ. ಈ ಚರ್ಚೆಗಳಲ್ಲೆಲ್ಲ ಒಂದು ಕೇಳಿ ಬಂದಿದೆ ಅಂದರೆ, ಐಟಿ ಉದ್ಯಮಿಗಳು, ಏನು ಕರ್ನಾಟಕದಲ್ಲಿರುವ ಐಟಿ ಉದ್ಯಮಗಳೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟ ತಮ್ಮ ಜವಾಬ್ದಾರಿಯನ್ನು ಒಂದಲ್ಲ ಒಂದು ಥರದಲ್ಲಿ ತೋರಿಸ್ಬೇಕು ಅಂತ ಹೇಳೋದು. ಅದಕ್ಕೆ ಬಂದ ಒಂದು ಪ್ರಪೋಸಲ್ ಏನಂದರೆ, ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಒಂದಷ್ಟು ಮೀಸಲಾತಿ ಕೊಡಬೇಕು ಅನ್ನೋದು. ಈ ಕೆಲಸವನ್ನು ಐಟಿ ಉದ್ಯಮಗಳು ಅಥವಾ ಸ್ವಯಂ ಪ್ರೇರಣೆಯಿಂದ ತಾವೇ ಮಾಡ್ಬೋದಿತ್ತು ಇಂಥ ಯಾವುದೋ ಒಂದು ಕ್ರಮವನ್ನು, ಅದನ್ನು ಅವ್ರು ಮಾಡಲಿಲ್ಲ. ಅವ್ರು ಮಾಡಲಿಕ್ಕೆ ಇನ್ನೂ ಸಾಕಷ್ಟು ಬರೀ ಮೀಸಲಾತಿ ಕೊಡೋದಲ್ಲದೆ ಬೇರೆಯೂ ಬೇಕಾದಷ್ಟು ಐಡಿಯಾಗಳು ಅವ್ರ ಹತ್ರ ಇರ್ಬೋದು. ಹಾಗೆ ಸರ್ಕಾರ ಕೂಡ ಇದನ್ನೊಂದು ಕಾನೂನಿನ ಮೂಲಕ ತರಬೇಕು ಅನ್ನೋ ಇನ್ನೊಂದು ವಾದವೂ ಇದೆ. ಈ ಎರಡರಲ್ಲಿ ಯಾವುದು ಹೆಚ್ಚು ಸೂಕ್ತ, ತಾವು ಯಾವುದನ್ನು ಬೆಂಬಲಿಸ್ತೀರಿ, ಮತ್ತು ತಾವು ಒಬ್ಬರು ಚಿಂತಕರಾಗಿ ಇದಕ್ಕೆ ಯಾವ ಪರಿಹಾರವನ್ನು ಸೂಚಿಸ್ತೀರಿ?
ಇಲ್ಲಿ ಯಾವ ಮಲ್ಟಿನ್ಯಾಷನಲ್ ಬಂದರೂ ಎರಡಿರಬೇಕು. ಒಂದು, ಆದಷ್ಟು ಸ್ಥಳೀಯರಿಗೆ ಕೆಲಸವನ್ನು ಕೊಡಬೇಕು. ಎರಡನೇದು, ಸ್ಥಳೀಯ ಭಾಷೆಯನ್ನು ಒಂದು ಭಾಷೆಯಾಗಿ ಉಪಯೋಗಿಸ್ಬೇಕು. ಅದು ಒಂದನ್ನೇ ಅಲ್ಲ, ಅದು ಕೂಡ ತಪ್ಪಾಗತ್ತೆ. ಒಂದನ್ನೇ ಅಂದರೆ ಸ್ಥಳೀಯ ಭಾಷೆಯನ್ನೂ ಅವರು ಜಾರಿಗೆ ತರಬೇಕು. ಕಾನೂನು ಮುಖಾಂತರ ಯಾಕೆ ಮಾಡಬೇಕು ಅಂತ ಹೇಳ್ತೇನೆ ಅಂದರೆ, ನಮ್ಮ ದೇಶದಲ್ಲಿ ನಾವು ಆಧುನಿಕ ವ್ಯವಸ್ಥೆಗೆ ಅನಿವಾರ್ಯವಾಗಿ ನಾವು ಹೋಗ್ತಾಯಿದ್ದೀವಿ. ಇದು ಬಹಳ ಪೇನ್ಫುಲ್ ಆಲ್ಸೋ, ಈ ಬದಲಾಗ್ತಾ ಇರೋದು. ಇದರಲ್ಲಿ ಹಿಂದುಳಿದ ವರ್ಗಗಳನ್ನು ನಮ್ಮ ಜೊತೆಗೆ ತಗೊಂಡು ಹೋಗದೇ ಇದ್ದರೆ ಈ ದೇಶದಲ್ಲಿ ಅಪಾರವಾದ ಅಂತರ ಉಂಟಾಗಿಬಿಡುತ್ತೆ. ಅದರಿಂದ ನಾನು ಸಂಪೂರ್ಣವಾಗಿ ರಿಸರ್ವೇಷನನ್ನು ಬೆಂಬಲಿಸೋನು. ನಾನು ರಿಸರ್ವೇಷನ್ ಎಷ್ಟು ಮುಖ್ಯಪ್ಪ ಅಂದರೆ, ಸರ್ಕಾರಿ ನೌಕರಿಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ಯಾರು ಯಾವ ಕೆಲಸ ಮಾಡೋಕ್ಕೆ ಬಂದ್ರೂ ಆ ರಿಸರ್ವೇಷನ್ನನ್ನು ಅವರು ಪಾಲಿಸಬೇಕು ಅಂತ ಒಂದು ಕಾನೂನು ಇರಬೇಕು. ಇದನ್ನು ಕೆನಡಿ ಮಾಡ್ದ, ಯಾಕೆಂದರೆ ಅದು ಇಲ್ಲದೇ ಇದ್ದಿದ್ದರೆ ಕಪ್ಪು ಜನ ಅಮೇರಿಕಾದ ಮುಖ್ಯ ವಾಹಿನಿಯ ಒಳಗೆ ಬರ್ತಾನೆ ಇರಲಿಲ್ಲ. ಪ್ರೈವೇಟ್ ಕಂಪ್ನೀಸ್ನಲ್ಲೂ ಇಷ್ಟು ಜನ ಕಪ್ಪು ಜನರನ್ನು ತಗೋಬೇಕು ಅನ್ನೋದು ಆಯಿತು. ನೀವು ಯಾವುದನ್ನು ಎಫಿಷಿಯನ್ಸಿ ಅಂತ ಕರಿತೀರಿ, ಅನೇಕ ಸಾರಿ ಅದು ಎಫಿಷಿಯನ್ಸಿಗೆ ಪ್ರಶ್ನೆ ಅಲ್ಲ, ಅದನ್ನು ಕಲ್ತ್ಕೊಂಡ್ಬಿಡ್ತಾರೆ. ಅಕ್ಷರ ಬರದೇ ಇದ್ದವ್ರಿಗೆ ಎಷ್ಟು ಬುದ್ಧಿವಂತರು ಇದ್ದಾರೆ ಅಂದರೆ ನಮ್ಮಲ್ಲಿ. ಅದರಲ್ಲಂತೂ ಈ ಐ ಟಿ, ನಿಮ್ಮ ಐ ಟಿ ಗಿ ಟಿಗಳಲ್ಲಿ ಬರೀ ಸಾಫ್ಟ್ವೇರ್ ಆದಾಗ ಬ್ರಾಹ್ಮಣರು ಮತ್ತು ಆ ಥರ ಜಾತಿಯವರೇ ಮುಖ್ಯ ಆಗಿಬಿಡ್ತಾರೆ. ಹಾರ್ಡ್ವೇರಿಗೆ ಬಂದರೆ 10-12 ವರ್ಷದ ಸಾಬ್ರ ಹುಡುಗ ಒಂದು ಸ್ಕೂಟ್ರ್ ಬಿಚ್ಚಿ ಇಡೀ ರಿಪೇರಿ ಮಾಡಿರ್ತಾನೆ ಅಲ್ವಾ, ಅವನು ಮೂಸ್ ನೋಡಿ ಸ್ಕೂಟ್ರ್ನಲ್ಲಿ ಏನು ತಪ್ಪು ಅಂತ ಹೇಳ್ತಿರ್ತಾನೆ. ನಾವು ಹಾರ್ಡ್ವೇರಿಗೆ ಬಂದಾಗ ಬಹಳ ಜ್ಞಾನ ಈ ದೇಶದಲ್ಲಿದೆ. ಅದು ಯಾರಲ್ಲಿದೆ ಅಂದರೆ ತುಂಬ ಹಿಂದುಳಿದವರಲ್ಲಿದೆ. ಅದರಿಂದ ನಾನು ಒಂದ್ಸರಿ ನಾರಾಯಣಮೂರ್ತಿಗಳನ್ನು ಇದು ಮಾಡಿದ್ದೆ, ಅವ್ರನ್ನ ಕೇಳಿದೆ ನೀವು ಇಷ್ಟು ಸಾಫ್ಟ್ವೇರ್ ಬೆಳೆದಿದೆಯಲ್ಲ, ಹಾರ್ಡ್ವೇರ್ ಯಾಕೆ ಬೆಳೆದಿಲ್ಲ ಇಲ್ಲಿ ಅಂತ. ಅದಕ್ಕೆ ನಂಗೆ ಹಾರ್ಡ್ವೇರಿಗೆ ಬೇಕಾದಷ್ಟು ಹಣ ಇಲ್ಲ ನಮ್ಮಲ್ಲಿ, ಅದರಿಂದ ಬೆಳೆದಿಲ್ಲ ಅಂದರು. ಆಗ ನಾನು ಹೇಳಿದೆ ಅಲ್ಲ ಅದಲ್ಲ, ಹಾರ್ಡ್ವೇರಿಗೆ ಬೇಕಾಗುವ ಜನ ಇದ್ದಾರಲ್ಲ ಅವ್ರಿಗೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟಿರ್ತಾರೆ. ಅವ್ರು ಎಸ್ ಎಲ್ ಸಿ ಮುಂದೆ ಹೋಗೋದೇ ಇಲ್ಲ, ಯಾಕೆಂದರೆ ಅವನಿಗೆ ಕುಣಿಯೋಕ್ಕೆ ಬರುತ್ತೆ, ಹಾಡಕ್ಕೆ ಬರುತ್ತೆ, ಕೈಯಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ ಬರುತ್ತೆ. ಅವನು ಆ ಥರದ ಅವನ ಜ್ಞಾನ ಬೆರಳುಗಳಲ್ಲಿರುತ್ತೆ. ಅಂಥವ್ರನ್ನ ನಾವು ಬಳಸ್ಕೋತಾನೆ ಇಲ್ಲ. ಆದ್ದರಿಂದ ನಾವು ಜ್ಞಾನದ ದೃಷ್ಟಿಯಿಂದಲೇ ಇವತ್ತು ರಿಸರ್ವೇಷನ್ ಮಾಡಬೇಕಾಗಿ ಬಂದಿದೆ. ಜ್ಞಾನದ ಬೆಳವಣಿಗೆಯ ದೃಷ್ಟಿಯಿಂದ, ಜ್ಞಾನ ಹೊಸದಾಗೋದ್ರ ದೃಷ್ಟಿಯಿಂದ. ಈಗ ಲೆದರ್ ಟೆಕ್ನಾಲಜಿ, ನಿಜವಾಗೂ ಚಿಕ್ಕ ವಯಸ್ಸಿನಿಂದ ಚರ್ಮದ ಜೊತೆ ಕೆಲಸ ಮಾಡಿದವನು ಎಸ್ ಎಲ್ ಸಿ ಪಾಸ್ ಆಗಿರೋಲ್ಲ, ಲೆದರ್ ಟೆಕ್ನಾಲಜಿದು ಒಂದು ಇನ್ಸ್ಟಿಟ್ಯೂಟ್ ಇದ್ದರೆ ಅವನಿಗೆ ಅಲ್ಲಿ ಹೋಗೋಕ್ಕೆ ಆಗೋದಿಲ್ಲ ಅಲ್ವಾ. ಒಬ್ಬ ಕಾರ್ಪೆಂಟ್ರ್ ಮಗನಿಗೆ ಕಾರ್ಪೆಂಟ್ರಿಗೆ ಸಂಬಂಧಪಟ್ಟಂಥ ಯಾವ ವಿಶೇಷವಾದ ಜ್ಞಾನ ಇದ್ರೂ ಅಲ್ಲಿ ಅವನಿಗೆ ಪ್ರವೇಶವಿಲ್ಲ. ಇದನ್ನು ನಾವು ಟೆಕ್ನಿಸೈಡ್ ಅಂತೀವಿ, ಸೂಯಿಸೈಡ್ ಇದ್ದಂಗೆ. ಎಲ್ಲರೂ ಇದನ್ನು ಕಳ್ಕೊತಾ ಇದ್ದಾರೆ ತಮ್ಮ ಟೆಕ್ನಾಲಜಿನ. ಆದ್ದರಿಂದಲೇ ಐ ಟಿ ಬಿ ಟಿ ಎಲ್ಲದರಲ್ಲೂ ಕೂಡ ಈ ರಿಸರ್ವೇಷನ್ ಬೇಕು. ಯಾಕೆಂದರೆ ಆಯಾ ಜ್ಞಾನಗಳ ಬೆಳವಣಿಗೆಯ ದೃಷ್ಟಿಯಿಂದಲೇ, ಬರೀ ಬಡತನದ ನಿವಾರಣೆ ಒಂದೇ ಅಲ್ಲ, ಅದೂ ಹೌದು ಜೊತೆಗೆ ಇದನ್ನು. ಅದರಿಂದ ಜ್ಞಾನವನ್ನು ನಾವು ರೀಡಿಫೈನ್ ಮಾಡಬೇಕು. ಇವತ್ತು ನಾವು ಬರೀ ಈ ಸಾಫ್ಟ್ವೇರ್ ಜ್ಞಾನಕ್ಕೇ ಜ್ಞಾನ ಅಂತ ತಿಳಿದೀವಿ ಹೊರತು ಬೇರೆ ಅನೇಕ ರೀತಿಯ ಜ್ಞಾನ ಮಾರ್ಗಗಳಿದ್ದಾವಲ್ಲ, ಅದನ್ನು ನಾವು ತುಚ್ಛವಾಗಿ ಕಾಣ್ತೀವಿ ಈ ದೇಶದಲ್ಲಿ. ಅದಕ್ಕೆ ಜಾತಿ ಪದ್ಧತಿಯು ಒಂದು ಕಾರಣ.
ಹಿಂದೆ ಓಕೆ ಒಂದ್ಸಲ ಮಾತಾಡೋಕೆ ತಾವು ಮಾನವಿಕಗಳನ್ನೆಲ್ಲ ಕನ್ನಡದಲ್ಲೇ ಬೋಧಿಸ್ಬೋದು ಅಂತ ಹೇಳಿದ್ರಿ. ಈಗಲೂ ತಾವು ಆ ವಿಷಯಗಳನ್ನ ಬೇರೆ ಬೇರೆ ಭಾಷಣಗಳಲ್ಲಿ ಅಲ್ಲಿ ಮತ್ತೆ ಮತ್ತೆ ಪ್ರತಿಪಾದಿಸ್ತಾ ಬಂದಿದ್ದೀರಿ. ಆದರೆ ಸರ್ಕಾರದ ಕಡೆಯಿಂದಾಗಲಿ ಅಥವಾ ಕನ್ನಡ ಹೋರಾಟಗಾರರ ಕಡೆಯಿಂದಾಗಲಿ ಯಾರಿಂದಲೂ ಇಂಥ ಒಂದು ಪ್ರಾಕ್ಟಿಕಲ್ ಆದ ಸೊಲ್ಯೂಷನ್ ಎಲ್ಲಿಂದೂ ಬರ್ತಿಲ್ಲ. ಕನ್ನಡದ ಹೋರಾಟ ಯಾವಾಗಲೂ ಬರೀ ಭಾವನಾತ್ಮಕ ವಿಷಯಗಳ ಸುತ್ತವೇ ಕಾನ್ಸಂಟ್ರೇಟ್ ಆಗಿ ಅದರ ಸುತ್ತಲೇ ಚರ್ಚೆ ನಡೀತಾ ಇರುತ್ತೆ. ಇದನ್ನು ಬದಲಾಯಿಸಲಿಕ್ಕೆ ಒಬ್ಬ ಸಾಮಾನ್ಯ ಕನ್ನಡಿಗ ಏನು ಮಾಡ್ಬೋದು, ಅವನ ಲೆವೆಲಲ್ಲಿ ಏನು ಮಾಡ್ಬೋದು ಅನ್ನೋದು ಇವತ್ತು ಹೆಚ್ಚು ಚರ್ಚೆ ಆಗಬೇಕಾಗಿದೆ ಅಂತ ಅನಿಸುತ್ತೆ.
ಅದು ಗೊತ್ತಾಗಲ್ಲ. ಅದು ನೋಡಿ, ಇದೇ ಸರ್ಕಾರಕ್ಕೆ ನಿಜವಾಗಿ ಮನಸ್ಸಿದ್ದರೆ ಇನ್ನು 5 ವರ್ಷದಲ್ಲಿ ಒಂದು ಮೆಡಿಕಲ್ ಕಾಲೇಜು, ಒಂದು ಎಂಜಿನಿಯರಿಂಗ್ ಕಾಲೇಜು, ಬರೀ ಕನ್ನಡದಲ್ಲಿ ಕಲಿಸುವ 2 ಕಾಲೇಜುಗಳನ್ನು ಸೃಷ್ಟಿಸಬಹುದು. ಸೃಷ್ಟಿಸಿದ್ರೂ ಅನ್ನೇ ಅದಕ್ಕೆ ಬೇಕಾದಂಥ ಮೇಷ್ಟ್ರುಗಳು ಈಗಲೇ ಇದ್ದಾರೆ, ಬೇಗ ಅವರು ಕಲ್ತ್ಕೊಂಡು ಬರ್ತಾರೆ. ಭಾಷೆ ಅದೇನು ಯೋಚನೆ ಮಾಡಬೇಕಿಲ್ಲ, ಕನ್ನಡದಲ್ಲಿ ಉಕಾರ ಒಂದು ಸೇರಿಸ್ಬಿಟ್ರೆ ಯಾವ ಶಬ್ದವಾದರೂ ಕನ್ನಡದ ಶಬ್ದ ಆಗುತ್ತೆ. ಇಂಗ್ಲೀಷಿಗೆ ಅಡ್ವಾಂಟೇಜೇ ಇಲ್ಲ. ಚೇರು ಅದನ್ನು ಕನ್ನಡದ ಕೊಂಬು ಅಲ್ವಾ, ಡೋರು, ವಿಂಡೋ ಎಲ್ಲದಕ್ಕೊಂದು ಉಕಾರ ಸೇರಿಸ್ಬಿಟ್ರೆ ನಮ್ಮ ಭಾಷೆ ಶಬ್ದವೇ ಆಗುತ್ತೆ. ಆಕ್ಸಿಜನ್ನು, ಹೈಡ್ರೋಜನ್ನು, ಅದರಲ್ಲಿ ಯಾವ ಮಡಿವಂತಿಕೆನೂ ಬೇಡ. ಆ ಥರ ಮಾಡೋಕ್ಕೆ ಶುರು ಮಾಡಿದರೆ ಅವರಿಗೆ ಗ್ರಂಥದ ಭಾಷೆಯಾಗಿ ಇಂಗ್ಲೀಷ್ ಗೊತ್ತಿರಬೇಕು. ಅಂದರೆ ಯಾವ ಇಂಗ್ಲೀಷ್ ಗ್ರಂಥವನ್ನಾದರೂ ಅವನಿಗೆ ಓದಿ ತಿಳಿಯೋದು ಗೊತ್ತಿರಬೇಕು. ಅದರಲ್ಲಿ 2 ಬರಬೇಕಾಗಿಲ್ಲ, ಏನು ಆ ಭಾಷೆಯಲ್ಲಿ ಬರೆಯೋದು, ಆ ಭಾಷೆಯನ್ನು ಮಾತಾಡೋದು, ಆ ಭಾಷೆಯನ್ನು ಗ್ರಹಿಸೋದು, 3 ಇದೆ. ಗ್ರಹಿಸೋದು ಗೊತ್ತಿರಬೇಕು, ಬರೆಯೋದು ಮತ್ತು ಮಾತಾಡೋದು ಗೊತ್ತಿಲ್ಲದೇ ಇದ್ದರೂ ಪರವಾಗಿಲ್ಲ. ಗ್ರಹಿಸೋದು ಗೊತ್ತಿದ್ದರೆ ಒಂದು ಇಂಗ್ಲೀಷ್ ಲೆಕ್ಚರನ್ನು ಅವನು ಕೇಳಿ ಅರ್ಥ ಮಾಡ್ಕೊಳ್ಬಲ್ಲ. ಹಾಗೆ 2 ಕಾಲೇಜನ್ನು ನೀವು ಮಾಡಿದರೆ ಭಾಳ ಒಳ್ಳೆ ಕಾಲೇಜ್ ಮಾಡೋಕ್ಕೆ ಸಾಧ್ಯವಿದ್ದರೆ ಬನಾರಸ್ಸಿಂದ ಅಪ್ಲೈ ಮಾಡಿ ಇಲ್ಲಿ ಬಂದು ಕನ್ನಡ ಕಲ್ತ್ಕೊಂಡು ಆ ಕಾಲೇಜ್ ಸೇರ್ತಾರೆ. ನಮ್ಮ ಹುಡುಗರು ಎಷ್ಟೋ ಜನ ರಷ್ಯಾಕ್ಕೆ ಹೋಗಿ ರಷ್ಯನ್ ಕಲ್ತ್ಕೊಂಡು ಮೆಡಿಸನ್ ಮಾಡಿ ಬಂದಿಲ್ವಾ, ಜರ್ಮನಿಗೆ ಹೋಗಿ ಜರ್ಮನ್ ಕಲ್ತ್ಕೊಂಡು ಮೆಡಿಸನ್ ಮಾಡಿ ಬರೋದಲ್ವಾ, ಹಾಗೇನೆ ಇಲ್ಲೂ ಆಗ್ತಿತ್ತು. ಅದಕ್ಕೇನು ಕಾರಣ ಅಂದರೆ ನಮ್ಮ ಭಾಷಾಭಿಮಾನ ಸುಳ್ಳು ಅಂತ ನನಗನ್ಸುತ್ತೆ. ನಿಜವಾದ ಭಾಷಾಭಿಮಾನ ಅಲ್ಲೇ ಅಲ್ಲ, ಅದು ಭಾವನಾತ್ಮಕವಾಗಿಯೂ ನನಗೆ ಅದು ಮೋಸ ಅಂತ ಅನಿಸುತ್ತೆ. ಅದು ಕೂಡ ನಿಜ ಅಲ್ಲ. ಭಾಳ ಜನ ಇದನ್ನು ಒಂದು ದಂಧೆ ಮಾಡಿಕೊಂಡಿರ್ತಾರೆ. ಭಾಷೆನ ಪ್ರೀತಿ ಮಾಡೋದು ಅಂದರೆ ಏನು ಅಂತ ಗೊತ್ತಿರಬೇಕು. ಗೊತ್ತಿಲ್ಲದಿರೋರು ಹಿಂಗೆ ಮಾಡ್ತಾರೆ.